ತದ್ವಿಜಿನಚ್ಚಿದೆ ಸತಾಂ ಅಸಂಭವಾಯ ಅನುಪಲಭ್ಯ ವರ್ತನೆ ಸತಾಂ ಪುನಃ ಪಾರಮಹಂಸ್ಯಾಶ್ರಮೇ. ಎಷ್ಟನೇದೀಗ? ಗುರುದಕ್ಷಿಣ ಪ್ರಕರಣ ಆಗ್ತಾ ಇತ್ತಲ್ಲ. ಜ್ಞಾನಂ ತದೇತ ಅದು ಆಯ್ತು. ಯೈರೀದೃಶಿ ಭಗವತೋ ಗತಿರಾತ್ಮವಾದ ಏಕಾಂತತೋ ನಿಗಮಿಭಿಃ ಪ್ರತಿಪಾದಿತಾನಃ ತುಷ್ಯಂತು ಅದಭ್ರ ಕರುಣಾಃ ಸುಕೃತೇನ ನಿತ್ಯಂ ಕೋ ನಾಮ ತತ್ಪ್ರತಿಕರೋತಿ ವಿನೋದ ಪಾತ್ರಂ. ಆದ್ದರಿಂದ ಮೊದಲನೇದಾಗಿ ಗುರುದಕ್ಷಿಣೆ ಏನು ಕೊಡಬೇಕು ಅಂದರೆ ಪೂರ್ತಿ ಕೊಡೋಕ್ಕಾಗೋದಿಲ್ಲ, ಫಸ್ಟ್ ತಿಳ್ಕೊಂಬಿಡಿ ಅಂತ ಹೇಳ್ಬಿಟ್ಟು ಫಸ್ಟ್ ಅದು ಆ ಎಚ್ಚರಿಕೆ ಕೊಟ್ಟು ಮುಂದೆ ಹೇಳ್ತಾ. ಯಾರಾದ್ರು ಕೊಟ್ಟೆ ಅಂತ ತಿಳ್ಕೊಂಬಿಟ್ರೆ ಏನಂತ ಕರೀತಾರೆ ಅವನನ್ನು? ಹಾಸ್ಯಾಸ್ಪದ ವ್ಯಕ್ತಿ ಅಂತ ತಿಳ್ಕೊಳ್ತಾರೆ ಜನ, ನಗ್ತಾರೆ ಅವನ ಬಗ್ಗೆ. ತೀರಿಸಿಬಿಟ್ಟೆ ಅಂತ ಹೇಳೋದಕ್ಕೆ ಹೋಗಬಾರ್ದು. ಘೃಣಾನುಭಿ ದಯಾಶೀಲೈ ಭಗವದ್ಭಿ ಕಾಸ್ತೇನಾಪಿ ನಿಷ್ಪಾತಿತಂ ಕೋರ್ಥಃ ಇಮೇ ಮಹ್ಯಂ ಯದೇ ದೇಯಂ ತತ್ಸರ್ವಮಪಿ ಸಾಧು ತತ್ತಂ ಹಿ ಇತಿ. ಇಯಂ ಉಪಕಾರಿಭ್ಯೋ ಗುರುಭ್ಯೋ ದಕ್ಷಿಣಾ ದೇಯಾ ಖಲು ತಥಾಪಿ ಕಿಂ ದದೇ ನ ಕಿಮಪಿ ನೂತನಮಸ್ತಿ ದೇಯಮಿತಿ ಭಾವಃ ಕುತಃ ಯತೋ ವೇದಶಾಸ್ತ್ರವಿತ್ ಜ್ಞಾನಿ ಸೇನಾಪತ್ಯಾಧಿಕಂ ಅರ್ಹತಿ ತತ ಆತ್ಮನಾ ದೇಹೇನ ಸಹ ಪ್ರಾಣಾಧಿಕಂ ಸರ್ವಂ ನಿವೇದಿತಂ ತಸ್ಯೇವ ಹೋವತಿ ತತ ಇತಿ. ಆದ್ದರಿಂದ ಯಾವುದನ್ನು ಕೂಡ ಕೇಳೋದಕ್ಕೆ ಹೋಗಬಾರ್ದು, ಕೊಟ್ಟೆ ತಿಳ್ಕೊಳ್ಳೋಕೆ ಹೋಗಬಾರ್ದು. ಏನು ಬೇಕು ಅಂತ ಕೇಳೋದೇ ತಪ್ಪು ಅಂತ ಹೇಳ್ತಾರೆ. ಫುಲ್ ರೈಟ್ ಇದೆ ಅಂತ ಅರ್ಥ. ಫುಲ್ ರೈಟ್ ಇರೋದ್ರಿಂದ ಅದಕ್ಕೆ ಶ್ರವಣಾಚಾರ್ಯ ಅದಕ್ಕೆ ಭಾರಿ ಸಿಟ್ಟು ಬಂತು. ದ್ರುಪದ ರಾಜ ಒಂದು ಮಾತು ಕೊಟ್ಟಿದ್ದ ಅವರಿಗೆ, ಏನಂತ, ನಾ ಮುಂದೆ ರಾಜ್ಯ ಆಳಕ್ಕೆ ಶುರು ಮಾಡಿದೆ, ನಿಮಗೆ ಅರ್ಧ ರಾಜ್ಯ ಕೊಡ್ತೀನಿ ಅಂತ ಹೇಳಿದ್ದ. ಮುಂದೆ ದ್ರೋಣಾಚಾರ್ಯಗೂ ಆ ಒಂದು ಹಸು ಬೇಕಾದ ಅವಶ್ಯಕತೆ ಬಂತು, ಕತೆ ನಿಮಗೆ ಗೊತ್ತಿದೆ. ಕೇಳೋದಕ್ಕೆ ಅಂತ ಅಲ್ಲಿಗೆ ಬಂದರು. ದ್ರುಪದ ರಾಜ ಏನು ತಿಳ್ಕೊಂಬಿಟ್ಟ, ಅವತ್ತು ಮಾತುಗಳು ಅರ್ಧ ರಾಜ್ಯ ಕೇಳಕ್ಕೆ ಬಂದರು, ಗಾಬರಿ ಆಗಿಬಿಟ್ಟ. ಪಾಪ ಅರ್ಧ ರಾಜ್ಯ ಕೇಳಕ್ಕೆ ಬಂದೇ ಇಲ್ಲ ಅವ್ರು, ಯಾತಕ್ಕೆ ಬಂದಿದ್ರು? ಒಂದು ಹಸು ಕೇಳಕ್ಕೆ ಬಂದಿದ್ರು ಅಷ್ಟೇ. ಈತ ಅವತ್ತಿನ ಓಲ್ಡ್ ಅಗ್ರಿಮೆಂಟ್ ತೆಗಿತಾರೆ ಅಂತ ತಿಳ್ಕೊಂಡ್ರು. ಪಾಪ ತಿಳ್ಕೊಂಡು ಅವಾರ್ಡ್ ಮಾಡೋಕ್ಕೆ ಏನು ಮಾಡಿಬಿಟ್ರು, ನಂಗೆ ಗೊತ್ತೇ ಇಲ್ಲ ಮನುಷ್ಯ ಅಂತ ಹೇಳಿ. ಈ ಮನುಷ್ಯನ ನೋಡೇ ಇಲ್ಲ ನಾನು, ಪಾರ್ಟಿನೇ ಗೊತ್ತಿಲ್ಲ ಅಂತಾರಲ್ಲ, ಹಾಗೆ ಮಾಡ್ದೆ. ಅಷ್ಟು ಹೇಳಬಾರ್ದ, ಒಂದು ಗೊತ್ತಿರೋ ಚಾನ್ಸಸ್ ಕೂಡ ಇಲ್ಲ ಅಂತ ಹೇಳಿಬಿಟ್ಟೆ. ಯಾತಕ್ಕೆ, ನನ್ನ ನಿರ್ಧನೋ ರಾಜಸಖೋ ಭವೇತ, ನಾನು ರಾಜ ಅವನು ದರಿದ್ರ, ಇಬ್ಬರು ಸ್ನೇಹಿತರ ಚಾನ್ಸಸ್ ಇದೆಯಾ? ಇಲ್ಲೇ ಇಲ್ಲ ಅಂತೇಳಿ ಆಗ ಸಿಟ್ಟು ಬಂತವ್ರು. ಇಷ್ಟು ಮಾಡ್ತಿದ್ದೆ ಆಚಾರ್ಯ ಬರೀತಾರಾಗ. ದ್ರೋಣಾಚಾರ್ಯ ಯಾತಕ್ಕೆ ಬಂದಿದ್ರು ಅಂದರೆ ಈ ಪ್ರಿನ್ಸಿಪಲ್ವೇ ಬಂದಿದ್ದರು. ಶಿಷ್ಯಶ್ಚಾರ್ಥ ಶ್ರೀಯ ಏವೇತಿ ಮತ್ವ, ಶಿಷ್ಯನ ಸಂಪತ್ತು ಗುರುಗಳಿಗೇನಿದೆಯಂತೆ ಆಟೋಮೆಟಿಕ್ ರೈಟ್ ಇದೆಯಂತವೆ. ಮಕ್ಕಳ ಸಂಪತ್ತು ಮೇಲೆ ತಂದೆ ತಾಯಿಗೆ ಅಧಿಕಾರ ಹೇಗಿರುತ್ತೋ ಹಾಗೇನಾಗಿದೆಯಂತೆ ಅಧಿಕಾರ ಇರುತ್ತಂತೆ. ಪಾಪ ಅದರಿಂದ ಏನೋ ಒಂದು ಹಸು ಕೇಳೋಣ ಅಂತ ಬಂದರೆ ಅವ್ರು ಅಲ್ಲಿ ಬರೋಕ್ಕೊಂದು ಕಾರಣ ಇತ್ತು. ಪಾಪ ಇನ್ನೊಬ್ಬರ ತಿಳ್ಕೊಂಡು ಏನಾಗ್ತಾ ಇತ್ತದು? ಪ್ರತಿಗ್ರಹ ಮಾಡಿದಾಗುತ್ತೆ, ಪ್ರತಿಗ್ರಹ ಮಾಡಿದಾಗುತ್ತೆ. ಪ್ರತಿಗ್ರಹ ಮಾಡಬಾರ್ದು. ಮಕ್ಕಳಿಂದ ಇಸ್ಕೊಂಡ್ರೆ ದಾನ ಅಂತ ಕರೆಯೋದಿಲ್ಲ, ಅದನ್ನು ದಾನ ಇಸ್ಕೊಂಡ ಅಂತ ಕರೆಯೋದಿಲ್ಲ. ತಂದೆ ತಗೊಂಡು ಮಕ್ಕಳಿಗೆ ಕೊಟ್ಟರು ದಾನ ಅಂತ ಕರೆಯೋದಿಲ್ಲ. ಅದಕ್ಕೆ ಪಾಪ ಅಂತ ಬಂದಿದ್ರೆ ಏನು ಮಾಡಿಬಿಟ್ಟ, ಏನೇನೋ ಊಹಾಪೋಹ ಮಾಡ್ಕೊಬಿಟ್ಟು ಕೊನೆಗೆ ಅವಮಾನ ಮಾಡ್ದ. ತಕ್ಷ ಸಿಟ್ಟು ಬಂತವ್ರು. ಈ ನಾನು ಬಂದಿದ್ದೇನು ಮಾಡಿದ್ದೇನೆ ಇವನು ಅಂತೇಳಿ ತೀರ್ಮಾನ. ಏನಂತ, ದರ್ಪಂ ಹನಿಷ್ಯೆ ಸೊಕ್ಕು ಮುರಿತೇನೆ ಅಂತೇಳಿ ವಂಶ ನಿರ್ವಂಶ ಮಾಡ್ತೇನೆ ಅಂತ ಹೊರಟುಬಿಟ್ರು. ಇದು ಅರ್ಥ ಮಾಡಿ ದ್ರುಪದ ರಾಜ ಎಷ್ಟು ತಪ್ಪು ಮಾಡಿದ್ದ ಗೊತ್ತಾಗುತ್ತೆ. ಆ ತಪ್ಪನ್ನು ಇದೊಂದು ಮಾತು ನಿದರ್ಶನ. ಏನೋ ಒಂದು ಮಾತು ಕೊಟ್ಟಿದ್ದೆ ಭೂತದ ಕಥೆ, ಅದು ಏನೋ ಕೇಳ್ತಾರೆ ಅಂತ ಅವ್ರು ಕೇಳಲಿ ಬಿಡಲಿ, ಆಟೋಮೆಟಿಕ್ ಏನಿರುತ್ತೆ ರೈಟ್ ಇವರಿಗೆ? ರಾಜ್ಯ ಅರ್ಧ ರಾಜ್ಯ ಪೂರ್ತಿ ರಾಜ್ಯ ತಗೊಳ್ಳೋ ಹಕ್ಕಿತ್ತು ಪಾಪ ಅವರಿಗೆ. ಅಂಥದ್ದನ್ನು ಅವ್ರು ಕೇಳೋ ಉದ್ದೇಶನೆಯಿಂದ ಬಂದಿದ್ರು ಪುಣ್ಯಾತ್ಮರು, ಮೋಸ ಮಾಡಿದ್ರು. ಪ್ರಭಾವ ಹೀಗಾಯಿತು. ಮತ್ತೋಪ್ಯನಂತಾತ್ ಪರತಃ ಪರಸ್ಮಾತ್ ಸ್ವರ್ಗಾವವರ್ಗಾಧಿಪತೇ ನ ಕಿಂಚಿತ್ ಯಾಂ ಕಿಮು ಸ್ಯಾತ್ ಇತರೇಣ ತೇಷಾಂ ನ ಕಿಂಚನಾಮಿ ಭಕ್ತಿ ಭಾಜಾಂ. ಎಷ್ಟು ಒಳ್ಳೆಯದು ಕಾರಣ ಕೊಡ್ತಾರೆ ನೋಡಿ. ಅದಕ್ಕೆ ಯಾತಕ್ಕೆ ಗುರುಗಳಿಗೆ ಏನು ಕೊಟ್ಟರು ತೀರೋದಿಲ್ಲ ಅಂತ ಪ್ರಶ್ನೆ ಬಂದರೆ ಒಂದು ಕಾರಣ ಮುಗಿಸಿಬಿಟ್ರು. ಯಾತಕ್ಕೆ ಅನುಗ್ರಹ ಮಾಡಿದ್ದಾರೆ ನಮಗೆ, ಎಲ್ಲದಕ್ಕೆ ದೊಡ್ಡದು ಯಾವುದು? ಜಗತ್ತಿನಲ್ಲಿ ಜ್ಞಾನ ದೊಡ್ಡದು. ಜ್ಞಾನ ಕೊಟ್ಟವರಿಗೆ ನಿಜವಾಗ್ಲೂ ಏನು ಕೊಡ್ಬೋದು? ನಾವೀಗ ಈಕ್ವಲೆಂಟ್ ಆಧಾರ ಕೊಡಬೇಕು. ಜ್ಞಾನಕ್ಕೆ ಈಕ್ವಲೆಂಟ್ ಯಾವುದೂ ಇಲ್ಲ. ನಹಿ ಜ್ಞಾನೇನ ಸದೃಶಂ ಪವಿತ್ರಂ ನಹಿ ವಿದ್ಯೆ. ಅದಕ್ಕೇನು ಮಾಡಬೇಕಾಗ ಕೊಡೋ ಸಾಧ್ಯತೆ ಇಲ್ಲವೇ ಇಲ್ಲ ಅಂತ ಆಗುತ್ತೆ. ಇದು ಒಂದು ಕಾರಣ ಆಯಿತು. ಇನ್ನೊಂದು ಕಾರಣ ಏನು ಅಂದರೆ, ಜ್ಞಾನಿಗಳಿಗೆ ಯಾತಕ್ಕೆ ನಾವು ಕೊಟ್ಟು ತೀರ್ಸಕ್ಕೆ ಬರೋದಿಲ್ಲ ಅಂದರೆ ಅವ್ರು ನನ್ನನ್ನೇ ಏನೋ ಕೇಳೋದಿಲ್ಲ, ನಿಮ್ಮಿಂದ ಏನು ಕೇಳ್ತಾರೆ ಅಂತ ಅರ್ಥ ಆಯ್ತಾ. ಈಗ ದೇವರು ಬಂದು ನಿಂತ್ಕೊಂಡ್ರು ಕೂಡ ಏನು ಬೇಕು ಅಂತ ಕೇಳೋದಿಲ್ಲ. ಇದು ಶಿಷ್ಯರು ಯಾರು ಕೇಳ್ತಾರೋ ಅವರು ಕೇಳೋ ಚಾನ್ಸೇ ಇಲ್ಲ. ಅದರಿಂದಾಗೇ ಅವ್ರು ಯಾವಾಗಲೂ ಕೂಡ ಅವ್ರ ಅಪೇಕ್ಷೆ ಹೊಂದಿದ್ರೆ ಅವ್ರಿಗೆ ಕೇಳಿದ್ರೆ ಕೊಟ್ಟು ಮುಗಿಸ್ಬಿಡ್ಬೋದು. ಅಪೇಕ್ಷೆ ಯಾವಾಗಲೂ ಅದೇನೆ, ಯಾರೋ ಅದು ಏನು ಮಾಡ್ತಾರೆ ಗೊತ್ತಾ, ಇಷ್ಟದಲ್ಲಿ ಹೋಗಿರ್ತೇವೆ. ನೀವು ತಿಳಿದು ಕೊಡ್ರಿ ಅಂತಾರೆ, ಬಜಿತಾಯಿ ಬಿಡುತ್ತಾ. ತಿಳಿದು ಕೊಡ್ರಿ ಅಂತ ಪ್ರಾಬ್ಲಮ್ ಶುರುವಾಗೋದು. ನಾವು ಏನು ಒಳ್ಳೆಯವ್ರು ಏನು ಮಾಡ್ತಾರೆ, ಎಷ್ಟು ಕೊಟ್ಟರು ಕಡಿಮೆ ಅಂತ ಅನ್ಕೋತಾರೆ ಅಂತ ಆಚೆ ಯೋಚನೆ ಮಾಡ್ತಾರೆ. ಕೆಟ್ಟವರಾದರೆ ಆದಷ್ಟು ಕಡಿಮೆ ಕೊಟ್ಟು ದಾಟ್ಕೋಬೇಡ ಅಂತ ಅವನು ಯೋಚನೆ ಮಾಡ್ತಾರೆ. ಅದ್ರ ಬದಲು ಆ್ಯಕ್ಚುಲಿ ಸುಲಭ ಯಾವಾಗ, ಅವ್ರು ಕೇಳಿಬಿಟ್ರೆ ಕೊಡೋ ಸುಲಭ. ಕೇಳಿಬಿಟ್ರೆ ಕೇಳ್ದ ಹೋದ ಭಾರಿ ಬಜಿತ ಆಗಿಬಿಡುತ್ತೆ. ಕೇಳ್ತಾ ಇರಲ್ಲ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತಾರೆ. ಇದೇ ನಮಗೆ ಪ್ರಾಬ್ಲಮ್ ಆಗಿದೆ. ದೇವ್ರನ್ನೇ ಏನೋ ಕೇಳೋದಿಲ್ಲ ಅಂದಮೇಲೆ ನಮ್ಮನ್ನು ಏನು ಕೇಳೋ ಚಾನ್ಸ್ ಇದೆ ಅವರು? ದೇರ್ಫೋರ್ ಅಂಥವ್ರಿಗೆ ಕೊಟ್ಟು ಮುಗಿಸೋಕ್ಕಾಗೋದಿಲ್ಲ. ಕೇಳಿದವ್ರಿಗೆ ಕೊಟ್ಟು ಮುಗಿಸ್ಬೋದು, ಕೇಳಿದವ್ರಿಗೆ ಕೊಡೋಕ್ಕಾಗೋದಿಲ್ಲ. ಗುರುಗಳು ದೇವರನ್ನೇನೋ ಕೇಳೋದಿಲ್ಲ, ಆದ್ದರಿಂದ ನಮ್ಮನ್ನೇನೂ ಕೇಳೋದಿಲ್ಲ ಅಂದಮೇಲೆ ಅವ್ರಿಗೆ ಕೊಟ್ಟು ಮುಗಿಸ್ಲಿಕ್ಕೆ ಆಗೋದೇ ಇಲ್ಲ. ಇದು ಬಹಳ ಇಂಪಾರ್ಟೆಂಟ್ ಆರ್ಗ್ಯುಮೆಂಟ್. ಆ ಸೈಡಿಂದ ಒಂದು ಕಾರಣ, ಇನ್ನೊಂದು ಸೈಡ್ ಇನ್ನೊಂದು ಕಾರಣ ಕೊಡ್ತಾರೆ. ಅದಕ್ಕೇನು ಹೇಳ್ತೇವೆ ಕೊನೆಗೆ, ಅದಕ್ಕೆ ಅದೇ ಅರ್ಥ, ನೀವು ಏನು ಕೊಡೋಕ್ಕಾಗಲ್ಲ ನಮಸ್ಕಾರ ಮಾಡಿಬಿಡ್ತೇವೆ ಅಂತ. ದೊಡ್ಡ ನಮಸ್ಕಾರ ಅಂತ ಹೇಳ್ಬೋದು. ತಾತ್ಪರ್ಯ ಏನಂದರೆ, ಏನು ಕೊಟ್ಟು ಸರೆಂಡರ್ ಆಗ್ತೇವೆ ಅಂತ ಅರ್ಥ. ಸರ್ವಾರ್ಪಣ, ಸರ್ವಾರ್ಪಣ ಮಾಡ್ತೇವೆ, ಆದ್ದರಿಂದ ಎಲ್ಲ ನಿಮಗೆ ಸೇರಿ. ದೇವ್ರು ಹೇಳ್ತಾನೆ ಈ ಮಾತನ್ನು, ಮತ್ತಃ ಅಪಿ ಅನಂತಾತ್, ನಾನು ಅನಂತ, ನನ್ನ ಹತ್ರ ಕೇಳೋದಿಲ್ಲ ಅವರು. ಅನಂತ ಅಂದರೆ ಏನರ್ಥ, ನಲ್ಲಿ ಕೊಡೋಕ್ಕೆ ಎಷ್ಟಿದೆ ಗೊತ್ತು? ಪಾಪ ಅವರು ಇಲ್ಲ ಹೋದ್ರೆ ಕಷ್ಟ ಅಂತ ತಿಳ್ಕೊಬೇಕಾಗಿಲ್ಲ. ದೇವರಷ್ಟು ಎಷ್ಟಿದೆ? ಅನಂತ, ಎಷ್ಟು ಕೊಟ್ಟರು ಕೂಡ ಅದ್ರ ಮುಡಿಯುತ್ತೆ. ಅಂಥ ವ್ಯಕ್ತಿ ನಾನು ಕೇಳೋದಿಲ್ಲ ಅವರು. ಪರತಃ ಪರಸ್ಮಾತ್, ಹೋಗ್ಲಪ್ಪ ಇರೋ ಸಣ್ಣವನು ಕೇಳಿದ್ರೆ ಮರ್ಯಾದೆ ಹೋಗುತ್ತೆ ಅಂತ ಹೇಳಾಗಿಲ್ಲ. ಪರತಃ ಪರಸ್ಮಾತ್, ದೊಡ್ಡವರಿಗಿಂತ ದೊಡ್ಡವನು ನಾನು, ನನ್ನದು ಎಲ್ಲ ಇದೆ. ಸ್ವರ್ಗಾಪವರ್ಗಾಧಿಪತೇಹೇ, ಸ್ವಲ್ಪ ಸ್ವರ್ಗ ಕೊಡ್ತಾರೆ ಬಹಳ ಅಂತ ಹೇಳಾಗಿಲ್ಲ, ಮೋಕ್ಷ ಕೊಡ್ತಾನೆ. ಯಮದೇವರು ಏನು ಮಾಡಿದರು? ಅದು ಕೊಡ್ತೀನಿ, ಇದಕ್ಕೆ ಏನೋ ಹೇಳಿದ್ರು, ಮೋಕ್ಷ ಕೊಡ್ತೀನಿ ಅಂತ ಹೇಳಿಲ್ಲ. ಅದರೊಳಗೆ ನಿಶ್ಚಿಕೆತೆಯನ್ನು ಹೇಳಬೇಕಾದ್ರೆ ಏನೇನೋ ಕೊಡ್ತೀನಿ ಅಂದರು, ಮೋಕ್ಷ ಕೊಡ್ತೀನಿ ಅಂತ ಹೇಳಿಲ್ಲ. ಮುಚ್ಚಿಕೊಂದೇನು ಕೂಡ ಅವ್ರು ಏನು ಮಾಡಿದರು? ವರ ಕೇಳಿಕೋ, ಆದರೆ ಮೋಕ್ಷ ಮಾತ್ರ ಕೇಳಬೇಡ ಅಂತ ಹೇಳಿ. ವರಂ ಋಣೀಶ್ವ ಭದ್ರಂತೆ ಋತೆ ಕೈವಲ್ಯ ಮಾತ್ಮನ. ದೇವ್ರು ಹಾಗಲ್ಲ, ಸ್ವರ್ಗ ಅಪವರ್ಗಾಧಿಪತೇಹೇ, ಸ್ವರ್ಗ ಬೇಕಾದ್ರೆ ಕೊಡ್ತಾನೆ, ಮೋಕ್ಷ ಬೇಕಾದ್ರೂ ಕೊಡ್ತಾನೆ. ಯಾಕೆ? ಅದ್ರ ಓನರ್ ಅವನೇ. ನಾ ಕಿಂಚಿತ್ ಅಂಥವನೇ ನನ್ನಿಂದ ಯೇಷು, ಅವನು ನನ್ನಿಂದನೇ ಕೇಳೋದಿಲ್ಲ ಅಂದಮೇಲೆ ಕಿಮುಸ್ಯಾದ ಇತರೇಣ ತೇಷಾಂ, ಇನ್ನು ಉಳಿದವರಿಂದ ಏನು ಕಟ್ಟಿಕೊಂಡು ಏನು ಮಾಡಬೇಕಾಗಿದೆ ಅವರಿಗೆ? ಅಕಿಂಚನಾನಾಪಿ ಭಕ್ತಿ ಭಾಜಾಂ, ಅವರು ಅಕಿಂಚದರು, ತಮ್ಮ ಹತ್ರ ಏನೂ ಇಲ್ಲ. ಹೋಗಲಪ್ಪ ಎಲ್ಲ ಇದೆ ಕೇಳೋದಿಲ್ಲ, ಏನೂ ಇಲ್ಲ ಆದರೂ ಕೇಳೋದಿಲ್ಲ ಅವರು. ಅವ್ರಿಗೆ ದೀಕ್ಷೆ ಇದೆ, ನಾನು ಕೊಟ್ಟರು ಕೇಳೋದಿಲ್ಲ, ನೀವು ಕೊಟ್ಟರೆ ಯಾತಕ್ಕೆ ಕೇಳ್ತಾನೆ ಅಂತಂದ್ರೆ ಕೊಡೋಕ್ಕೆ ಹೋಗಬೇಡಿ. ಅಪಿ ಭಕ್ತಿ ಭಾಜಾಂ, ಇಷ್ಟಾದರೂ ಅವರಲ್ಲಿ ಏನಿದೆ? ಬರೀ ಭಕ್ತಿ ಕೇಳ್ತಕ್ಕಂಥವರಾದ್ದರಿಂದ ಅವ್ರೇನು ನಿರೀಕ್ಷೆ ಮಾಡೋದಿಲ್ಲ, ಆದ್ದರಿಂದ ಅವ್ರನ್ನ ನಾವು ಕೇಳೋದಕ್ಕೆ ಹೋಗಬಾರ್ದು, ಕೊಟ್ಟು ತೀರ್ಸಕ್ಕೆ ಬರೋದಿಲ್ಲ ಅಂಬುದನ್ನು ತಿಳಿಸಿಕೊಟ್ರು. ಈಗ ಅರ್ಥ ಬರೀತಾರೆ. ವಿಶುದ್ಧೇನ ಮನಸಾ ಕಾಲತ್ರಯೇಪಿ ಆತ್ಮಸಮರ್ಪಣಂ ವಿನಾ ಅನ್ಯಾ ಗುರುದಕ್ಷಿಣ ದೇಯ ನಾಸ್ತಿ ತ್ವಿದಿತಂ. ಎಂಥ ಪ್ರಸಂಗದಲ್ಲೂ ಕೂಡ ಶುದ್ಧವಾದ ಮನಸ್ಸಿನಿಂದ ಯೋಚನೆ ಮಾಡಿದರೆ ಆತ್ಮಸಮರ್ಪಣೆ ಮಾಡೋದನ್ನು ಬಿಟ್ಟುಬಿಟ್ಟು ಗುರುಗಳಿಗೆ ಬೇರೆ ದರ್ಶನ ಕೊಡತಕ್ಕಂಥ ಶಕ್ತಿ ಇಲ್ಲವೇ ಇಲ್ಲ. ನೈತದ್ ಗುರುಗಳಾಂ ಪ್ರಶಂಸಾರ್ಥ ಮುಕ್ತಂ, ಏನು ಗುರುಗಳು ಭಾರಿ ಹೊಗಳಕ್ಕೆ ಹೇಳಿದ್ದಲ್ಲ, ಅವ್ರ ಸ್ವಭಾವನೇ ಅಂಥದ್ದು. ಕಿಂ ನಾಮ ತೇಷಾಂ ಭಗವದ್ಭಕ್ತಿ ಮಾತ್ರ ಇಚ್ಛತಾಂ, ಭಗವತೋಪಿ ಕಿಮಪಿ ಅನಿಚ್ಛತಾಂ. ಭಗವದ್ಭಕ್ತಿ ಮಾತ್ರ ಬೇಕು ಅಂತ ಕೇಳ್ತಾರೆ. ದೇವರು ಕಂಡಾಗಲೂ ಏನು ಬೇಕು ಅಂತ ಕೇಳೋದೇ ಇಲ್ಲ. ಅನ್ನೇನ ಪುರುಷೇಣ ಕಿಂ ಪ್ರಾರ್ಥನೀಯಂ, ಉಳಿದವರಿಂದ ಏನು ಕೇಳಬೇಕಾಗಿದೆ ಅವರು? ಇತಿ ಅಸ್ತೀತಿ ಸರ್ವಥಾ ಅನ್ಯಾಪೇಕ್ಷಾರಹಿತತ್ವಸ್ಯ ತೇಷಾಂ ಸ್ವಭಾವತಃ ಏವ ಸಿದ್ಧತ್ವಾದಿತ್ಯಾಶೇನ ಮತ್ತೈ. ಅವರು ಏನೇ ಅಪೇಕ್ಷೆ ಪಡೆದಿರೋದು ಎಲ್ಲಿ ಸೇರಿಕೊಂಡಿದೆ? ಆ ಸ್ವರೂಪದಲ್ಲೇ ಸೇರ್ಕೊಂಡು ಬಿಟ್ಟಿರೋದ್ರಿಂದ ಅವ್ರಿಗೆ ಕೊಡೋಕ್ಕಾಗೋದಿಲ್ಲ. ಅದಕ್ಕೆ ಅಲ್ಲಿ ಪಾರ್ಕಳಿಯರು ತಪಸ್ ಮಾಡ್ತಾ ಕೂತಿದ್ರು. ಭಾಗವತಲ್ಲಿ ಕೊನೆಗೆ ಹೇಳ್ತಾರೆ, ಮೇಲೆ ಪಾರ್ವತಿ ಪರಮೇಶ್ವರ್ ಹೊರಟಿದ್ರು, ನೋಡಿದ್ರು ಇವ್ರನ್ನ. ಪಾರ್ವತಿ ದೇವಿ ಕೇಳಿದರು, ಪಾಪ ತಪಸ್ ಮಾಡ್ತಿದ್ರೆ ಕೊಟ್ಟು ಹೋಗೋಣ ಅಂತೇಳಿದ್ರು. ತಕ್ಷಣ ಅವರಂದ್ರು, ಈ ವೈಷ್ಣವರು ಸಹವಾಸ ಭಾಳ ಕಷ್ಟ, ಇದೇನು ಕೇಳೋದೇ ಇಲ್ಲ, ಹೋಗೋದು ಬೇಡ ಅಂದರು. ಇಲ್ಲ ಏನಾದ್ರು ಕೊಡೋಣ ಅಂದರು, ಅವ್ನಿಗೆ ಗೊತ್ತಾಗತ್ತಪ್ಪ ಅಂತ ಹೇಳಿದ್ರು. ಬಂದರು ಕೇಳಿದ್ರೆ ಅವ್ರಿಗೆ ಕೈಬೋದು ಏನಂದ್ರು, ನನ್ನಿಂದ ಏನಾರು ಆಗಬೇಕಾಗಿತ್ತು ಅಂತ ಕೇಳಿದ್ರು. ಅಷ್ಟೇ ಹೊರತು ಏನು ಕೊಡ್ತೀನಿ ಕೇಳಲೇ ಇಲ್ಲ. ಪಾರ್ವತಿ ನೋಡಿದೆ ಹೇಳಿಲ್ಲ ಅಂತ ಕೇಳ್ತಾ. ಇದೆಲ್ಲ ಥಿಯರಿ, ಅದು ಪ್ರಾಕ್ಟಿಕಲ್. ಅದು ಪಾರ್ವತಿ ಬಂದು ಎದುರು ನಿಂತ್ಕೊಂಡಿದ್ದಾರೆ, ಆಶುತೋಷ ಅಂತ ಹೆಸರು ಅವರಿಗೆ, ಅವರಾಗಿ ನಿಂತ್ಕೊಂಡಿದ್ದಾರೆ. ಅಂಥದ್ದು ಏನು ಮಾಡಿದ್ರು ಕೇಳಿದರೆ, ನನ್ನಿಂದ ಏನಾಗಬೇಕು ಅಂದರೆ ಹೊರತು ನಿಮಗೇನು ನಮಗೇನು ಬೇಕು ಕೇಳಲೇ ಇಲ್ಲ. ಅವ್ರ ಸ್ವಭಾವ ಎಂತ ಇದನ್ನು ಅರ್ಥ ಮಾಡ್ಕೋಬೇಕು. ನಾವು ಕೇಳೋ ಅಪೇಕ್ಷೆ ನಮ್ಮಲ್ಲಿ ಉಳಿದಿದೆ ಅಂದರೆ ಇನ್ನು ಮೋಟ್ರ ದೂರ ಇದ್ದೇವೆ ಅಂತ ಅರ್ಥ. ತಿಳಿಸಿಲ್ಲ, ಕೇಳೋ ಅಪೇಕ್ಷೆ ಪೂರ್ತಿ ಹೋಗಿರ್ಬೇಕು, ಅವಾಗೇನಾಗುತ್ತೆ? ಮೋಟ್ರ ಹತ್ರ ಆಗುತ್ತೆ ಅಂತ. ಕೇಳೋ ಅಪೇಕ್ಷೆ ಪೂರ್ತಿ ಬಿಡಬೇಕು. ನಾವು ನಮ್ಮ ಜಾಸ್ತಿ ಇನ್ನು ಕೇಳೋ ಜಾಸ್ತಿ ಮಾಡ್ಕೊಂಡು ಹೋಗ್ತೀವಿ. ದಿವ್ಸಕ್ಕೆ ಏನಾಗುತ್ತೆ ನಮ್ದೀಗ? ಮೊದಲಿಗಿಂತ ಜಾಸ್ತಿ ಆಗಿಬಿಟ್ರೆ ಪಜೀತಿ ಆಗುತ್ತೆ, ಹಾಗೆ ಮಾಡಬಾರ್ದು. ಅದನ್ನು ಟೆಸ್ಟ್ ಇದು, ಇಂಟ್ರಾಸ್ಪೆಕ್ಷನ್ ಮಾಡಿಕೊಂಡಾಗ ಗೊತ್ತಾಗುತ್ತೆ. ನಮಗೆ ಇನ್ನೂ ಬೇಕು ಅನಿಸೋದಾದರೆ ಮೋಕ್ಷ ಭಾರಿ ಭಾರಿ ದೂರ ಇಟ್ಕೊಂಡಿದ್ದೇವೆ ಅಂತ ತಾತ್ಪರ್ಯ. ದೇಶಾಂ ಸ್ವಭಾವ ಹೋಗ್ತದೆ, ದಾರಿಯಲ್ಲಿ ಹೋಗ್ತಿರ್ತಾರೆ, ಬಸ್ ಕಾಫಿ ನಿಲ್ಲಿಸ್ಬಿಡ್ತಾನೆ, ಏನರ್ಥ ಅದಕ್ಕೆ? ಇನ್ನೂ ಗುರಿ ದೂರ ಜಾಸ್ತಿ ಇದೆ ಅಂತ ಅರ್ಥ. ಯಶವಂತಪುರದಲ್ಲಿ ಯಾರು ಕಾಫಿ ನಿಲ್ಲಿಸೋ ನೋಡಿದ್ದೀರಾ? ಯಶವಂತಪುರದಲ್ಲಿ ಪೀಣದ ಯಾರು ನಿಲ್ಲಿಸೋದಿಲ್ಲ. ಯಾರು ಎಲ್ಲಿ ಕನಿಷ್ಠ ಎಷ್ಟು ದೂರ ಇರಬೇಕು ಅಲ್ಲಿಂದ? ಅದು 79 kilometers ಆದ್ರೂ ಇರ್ಬೇಕು, ಹೋಗ್ತಾರೆ, ಇಲ್ಲದವ್ರು ನಿಲ್ಲಿಸೋದಿಲ್ಲ. ಅದಕ್ಕೆ ಏನಾದ್ರು ಅಪೇಕ್ಷೆ ಬಂತು ಅಂದರೆ ಮೋಕ್ಷ ಕಳ್ಕೊತಿದ್ದೇವೆ ನಾವು ಅಂತ ತಿಳ್ಕೊಂಡ್ಬಿಟ್ರೆ ಸರಿ. ಮತ್ತು ಭಗವದ್ವಚನ ಮೇತದ್ದು ದೇಶಾಮ್ ಅನಂತ ಗುಣ, ಅವ್ರಿಗೆ ಯಾತಕ್ಕೆ ಕೊಟ್ಟ ಸಿಟ್ಟು ಬರುತ್ತೋ ಅಂತ ಯಾರು ಕೊಟ್ಬಿಟ್ರೆ ನಾವು ನಮಗೇನು ಬೇಕಿರೋದಿಲ್ಲ. ಅವ್ರು ಕಾಫಿ ನಿಲ್ಲಿಸ್ಬಿಡ್ತಾರೆ, ಎಷ್ಟು ಸಿಟ್ಟು ಬರುತ್ತಾ ನಮಗೆ? ಯಾಕೆ ಅರ್ಜೆಂಟ್ ಹೋಗ್ಬೇಕಾಗಿದೆ, ದರಿದ್ರು ಕಾಫಿಗೆ ಹೋದ್ರೆ ಇವರು ಮಾಡ್ತಾರೆ, ಸಿಟ್ಟು ಬಂದ್ಬಿಡುತ್ತೆ ಆ ಥರ. ಅದಕ್ಕೆ ಅವ್ರು ಫಲಾಪೇಕ್ಷೆ ಮಾಡಿ ಹೋಗಕ್ಕೆ ಇಷ್ಟಪಡೋದಿಲ್ಲ. ಅವರು ನಮ್ಮ ಜನರಿಗೆ ಅಡ್ಡೆ ಮಾಡ್ತಾರೆ ಇವರು, ಅಷ್ಟು ಲೇಟ್ ಆಗಿಬಿಟ್ಟು ಹೋಗ್ಬೇಕು, ನಾವು ಎಲ್ಲೋ ದರ್ಶನ ಕೊಟ್ಟಿದ್ದೆ ಪಾಪ, ದೊಡ್ಡವ್ರ ಕಾರಣ ಕೊಟ್ಟಿರ್ತೇವೆ, ಇದು ಕಾಫಿ ನಿಂತ್ಕೊಂಡ್ಬಿಟ್ರಲ್ಲ, ಜನರು ಬೈಕೋತೇವಲ್ಲ. ಅದರಿಂದ ಯಾವಾಗ ಕೂಡ ಯಾರ ಹತ್ರ ಹೋಗ್ಬೇಕು? ನಾವು ಎಕ್ಸ್ಪ್ರೆಸ್ ಬಸ್ ಯಾಕೆ ಪ್ರಿಫರ್ ಮಾಡ್ತೇವೆ? ಸ್ಟಾಪ್ಸ್ ಕಡಿಮೆ ಆಗಲಿ ಗೊತ್ತಾನೆ. ಎಕ್ಸ್ಪ್ರೆಸ್ ಹೈವೇ ಎಲ್ಲ ಮಾಡಿರೋದ ಜ್ಞಾನ ಒಂದೇ ಎಕ್ಸ್ಪ್ರೆಸ್ ಹೈವೇ, ಉಳಿದೆಲ್ಲ ಏನವು? ಎಲ್ಲ ಫುಲ್ ಸ್ಟಾಪ್ ಹೈವೇಗಳವಲ್ಲ. ಕೆಲವೊಂದು ವೇಗಳೇ ಅಲ್ಲ, ಕೆಲವೊಂದು ರಾಂಗ್ ವೇಸು, ಕೆಲವು ಸ್ಟಾಪ್ ವೇಸು. ಇದು ಮಾತ್ರ ನಾನ್ ಸ್ಟಾಪ್ ವೇ ಅಂದರೆ ಜ್ಞಾನ ಒಂದೇ, ಯಾವುದಿಲ್ಲ. ಏನು ಎಕ್ಸ್ಪ್ರೆಸ್ ಮಾಡಿಕೊಂಡು ಏನಾಗುತ್ತೆ ಅಲ್ಲಿಗೆ? ಹಿಂದುಳ್ಕೊಂಡ್ಬಿಡ್ತಾನೆ ಮನುಷ್ಯ. ಅದು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಗುರುಗಳು ಯಾವ ಶಿಷ್ಯರೇ ಕೇಳೋದಿಲ್ಲ ಅಂದಮೇಲೆ ಗುರುಗಳೇ ಕೇಳ್ತಾರೆ ಇನ್ನ ಸಾಧ್ಯನೇ ಇಲ್ಲ. ಮನ ಇತಿ ಭಗವದ್ವಚನಮೇತತ್ ಏಷಾಂ ಅನಂತ ಗುಣಾತ್ ಸರ್ವ ಏನು ಕರ್ತವ್ಯ ಬೇರೆ ಅವ್ರು ಬೇರೆ, ಇವ್ರು ತೋಚಿದ್ ಕೊಡೋದು ಬೇರೆ, ಕೇಳಿದ್ ಕೊಡೋ ಬೇರೆ. ಕೇಳಿದ್ ಕೊಡಬೇಕು ಅಂತ ಕಾಯ್ಕೊತ್ ಕೂಡಬೇಡಿ, ಅವ್ರು ಕೇಳೋದೇ ಇಲ್ಲ ಅಂತ ಹೇಳ್ಬಿಟ್ಟು ಉದಂಕ ಕೇಳ್ತಾನೆ ಗುರುಗಳನ್ನು. ಸವೇನು ಬೇಕು ಅದನ್ನು, ಬೇಡ ಬೇಡ 20 ಕೇಳಿದ್ರು ಬೇಡ ಅಂದರು. ಕೊನೆಗೆ ಏನು ಮಾಡಿದರು, ಬೇಕಾದ್ರೆ ಮನೆಯವ್ರಿಗೆ ಕೇಳೋದು, ಕೇಳಿದ ತಕ್ಷಣ ಅವ್ರು ಏನೋ ಕೇಳಿದ್ರು, ಏನೋ ಆಯ್ತಲ್ಲ ಕತೆ ನಮಗೆ ಗೊತ್ತಿದೆ ಅಂತ ಗುರುಗಳು ಕೇಳಲಿಲ್ಲ. ಭಾಳ ಇಂಪಾರ್ಟೆಂಟ್ ಅದು ಅರ್ಥ ಮಾಡಿಕೊಂಡ್ರೆ ಸರಿ. ಭಗವದ್ವಚನ ಮೇತತ್ ಏಷಾಂ ಅನಂತ ಗುಣಾತ್ ಸರ್ವೋತ್ತಮಾತ್. ಅದು ಯತಿಗಳಿಗೆ ಒಂದು ಮಾತು ಹೇಳ್ತಾರೆ, ಯತಿಗಳು ಏನೂ ತಗೊಳ್ಬಾರ್ದು, ಆದರೆ ಸ್ಮೃತಿ ಹೇಳ್ತದೆ ಗ್ರಂಥದಾನ ಕೊಟ್ಟರೆ ತಗೊಳ್ಳಿ ಅಂತ ಹೇಳಿದ್ರು. ಬೇರೆ ಯಾವ್ದಾರು ಆಕ್ಸೆಪ್ಟ್ ಮಾಡಬಾರ್ದು, ಗ್ರಂಥದಾನ ಮಾತ್ರ ಅಷ್ಟು. ಯಾತಕ್ಕೆ ಏನಿದೆ ಅದರಲ್ಲಿ ಜ್ಞಾನ ಇದೆ, ಅದು ಭಾಳ ವಿಶೇಷ. ನಾವು ರಾಮಾಮೃತ ಮಾಡೋ ಪುಸ್ತಕ ಇದೆ ಎಲ್ಲ, ಅದನ್ನ ಅಂತ ವಾಕ್ಯಗಳು ಕೊಟ್ಟಿದ್ದಾರೆ. ಬೇರೆ ಎಲ್ಲದ ರಿಜೆಕ್ಟ್ ಮಾಡಿಬಿಡಿ, ಇವತ್ತು ಅದೊಂದೇ ಬೇಡ ಬಸ್ ಸಭಾ ಏನಂತಾರೆ, ಅದು ಒಂದು ಬೇಡ ಉಳಿದ್ಬೇಕಾದ್ರೆ ಕೊಟ್ಬಿಡಿ ಅಂತ ಹೇಳಿ ಆ ಥರ ಆಗಿಬಿಟ್ಟಿದೆ. ಅದಾಗಬಾರ್ದು, ಗ್ರಂಥ ದಾರ ಒಂದೇ ಇಸ್ಕೊಳ್ಳಿ, ಇನ್ನೇನು ಇಸ್ಕೋಬೇಡಿ. ಅದು ಯತಿಗಳು ಸ್ವೀಕಾರ ಮಾಡಬೇಕಾದ ದಾರ ಅದೊಂದೇ, ಇನ್ಯಾವ ದಾರನೂ ಸ್ವೀಕಾರ ಮಾಡೋದು, ಅಷ್ಟರ ಮಟ್ಟಿಗೆ ಶ್ರೇಷ್ಠ. ಆ ವಿಷಯ ಬೇರೆ, ಯತಿಗಳು ಬೇರೆ, ಪೀಠಾಧಿಪತಿಗಳು ಬೇರೆ, ಗೊತ್ತಾಯ್ತಾ? ಯತಿಗಳು ಅಂತ ಹೇಳಿದರೆ ಯತಿಗಳು ಅಷ್ಟೇ ಸಾಧನೆ ಮಾಡೋಕೆ ಬಂದು, ಪೀಠಾಧಿಪತಿಗಳು ಅಂದ್ರೇನು, ಸ್ವಲ್ಪ ಜವಾಬ್ದಾರಿ ಇದೆ ಅವರಿಗೆ. ಅಲ್ಲೂ ಕೂಡ ಒಂದು ಎಚ್ಚರಿಕೆ ಇರಬೇಕು, ಏನಿರಬೇಕು, ತಮಗಾಗಿ ಏನೂ ಇರಬಾರ್ದು. ಇಲ್ಲ ಪ್ರಾಬ್ಲಮ್ ಬಂದಿರೋದು ಅಲ್ಲಿ ಒಂದು ಗೊತ್ತಾಯ್ತು, ಎಲ್ಲ ತಮ್ಮ ಹೆಸರಲ್ಲೇ ಇರಬೇಕು, ತಮ್ಮ ಹೆಸರು ಒಂದು ಇರಬಾರ್ದು. ಗೊತ್ತು ಚೀಫ್ ಮಿನಿಸ್ಟರ್ ಅಕೌಂಟ್ ಇರುತ್ತಾನೆ, ಟ್ವಿಟ್ ಮಾಡಿ ಎಲ್ಲ ಎಲ್ಲಿರುತ್ತೆ, ಅದೆಲ್ಲ ಗೌರ್ಮೆಂಟ್ ಹೆಡ್ಡಲ್ಲಿ ಇರುತ್ತೆ ಹೊರತು ಇವರಲ್ಲಿ ಬರೋದಿಲ್ಲ. ಸೈದ ಸಂಘ ಅಥಾರಿಟಿ ಇವರು ಇರಬಹುದು, ಬಟ್ ಹೆಸರು ಅವ್ರು ಬೈ ನೇಮ್ ಇಲ್ದೇ ಹಾರಿಸ್ತಾರೆ, ಬೈ ನೇಮ್ ಇದ್ರೆ ಗತಿಯರಾಗ್ತಿದೆ. ಮತ್ತು ಬೈ ನೇಮ್ ಇಡ್ಲಕ್ಕೆ ಸಾಧ್ಯನೇ. ಯಾವುದೇ ಮಠದ ಅಕೌಂಟ್ ಹೇಗಿರಬೇಕು ಅಂದರೆ ಟ್ರಸ್ಟ್ ಹೆಸರಲ್ಲಿ ಏನಿರುತ್ತೆ, ಸೈನಿಂಗ್ ಸಿಗ್ನೇ ಸೈನಿಂಗ್ ಅಥಾರಿಟಿ ಬೇರೆ ಇರ್ತಾನೆ ಹೊರತು ಅಕೌಂಟ್ ಮಾತ್ರ ಯಾರಲ್ಲಿ ಹೆಸರು ಇರುತ್ತೆ, ಟ್ರಸ್ಟ್ ಹೆಸರಲ್ಲೇ ಇರುತ್ತೆ. ಆ ಕಾನ್ಸೆಪ್ಟ್ ಬರಬೇಕು. ಎಲ್ಲ ಮಠಗಳ ಅಕೌಂಟ್ ಹೇಗಿರಬೇಕು ಅಂದರೆ ಮಠದ ಹೆಸರಲ್ಲಿ ಇರಬೇಕು ಹೊರತು ಇಂಡಿವಿಜುವಲ್ ನೇಮಲ್ಲಿ ಇರಬಾರ್ದು. ಆಗ ಅವ್ರು ಏನು ಮಾಡಿ ಏನು ಯಾವ್ದಲ್ಲಿ ಮಾಡ್ತಾರೆ ಅವರೀಗ, ಈ ಸೀಲಲ್ಲೇ ಮಾಡಬೇಕಾಗ್ತದೆ. ಆಗ ಅವ್ಯವಹಾರ ಆಗೋದು ಮಿನಿಮೈಸ್ ಆಗಿಬಿಡುತ್ತೆ. ಪೂರ್ತಿ ಹೋಗೋದು ಕಷ್ಟ ಆದರೂ ಕೂಡ ಏನಾಗುತ್ತೆ, ಅಲ್ಲಿಗೆ ಭಾರಿ ಮಿನಿಮೈಸ್ ಆಗುತ್ತೆ. ಭಾರಿ ಸೋರೋದು ಎಷ್ಟು ಸೋರ್ಬೋದು, ತೆಗೆದು ಚೆಲ್ಲೋದಕ್ಕೂ ಸೋರೋದಕ್ಕೂ ವ್ಯತ್ಯಾಸ ಇದೆ. ಸೋರ್ಬೇಕಾದ್ರೆ ಎಷ್ಟು ಸೋರುತ್ತೆ, ಕಡಿಮೆ ಸೋರ್ ಚೆಲ್ಲದೆ ಓಡು ಉಳು ಹೋಗುತ್ತಿರುತ್ತೆ. ಆಗ ಅದೆಲ್ಲ ನಮ್ಮಲ್ಲಿ ಬಂದರೆ ಅವಾಗ ನ್ಯಾಚುರಲಿ ಸೆಟ್ರೇಟ್ ಆಗುತ್ತೆ. ಯಾತಕ್ಕೆ ಕೇಳಿದರು ಗುರುದಕ್ಷಿಣೆ ಗುರುಪುತ್ರ, ಅವ್ರಿಗೆ ಗೊತ್ತಾಯ್ತು ಕೃಷ್ಣ ಯಾರು ಅಂತ, ಗೊತ್ತಾಗ್ಬಿಡ್ತು ಅವ್ರಿಗೆ, ಸಾಕ್ಷಾತ್ ಪರಮಾತ್ಮ ಅಂತ ಗೊತ್ತಾಗ್ಬಿಡ್ತು. ಅವ್ರಿಗೆ ಮಗ ಬೇಕಿದ್ದಿಲ್ಲ, ಕೃಷ್ಣ ಯಾರೋ ಜಗತ್ತಿಗೆ ತೋರಿಸ್ಬೇಕಾಗಿತ್ತು. ನನ್ನ ಮಗನ ಸತ್ಮಗನ ತಂದುಕೊಟ್ರೆ ಕೃಷ್ಣ ಏನಂತ ಪ್ರೂವ್ ಆಗುತ್ತೆ ಅಲ್ಲಿಗೆ, ನಾರಾಯಣ ಅಂತ ಪ್ರೂವ್ ಆಗುತ್ತೆ. ಅದು ಬೇಕಾಗಿತ್ತು, ಅದು ದೋಷ ಅಲ್ಲ ಗುಣ. ಅದು ಕುಂತಿ ಗುಣ ಹಾಗೆ ಕಳೆದು, ಕೃಷ್ಣ ವೈಷ್ಣ ಸತ್ತು ಹೋಗಿಬಿಟ್ಟಿದ್ದಾನೆ, ಅವನು ಬದುಕಬೇಕೀಗ. ಅವನು ಬದುಕಿದ್ರೆ ಏನು ಗೊತ್ತಾಗುತ್ತೆ ಗೊತ್ತಾ, ನೀನು ಸರ್ವೋತ್ತಮ ಅಂತ ಗೊತ್ತಾಗುತ್ತೆ ಅಂತ. ಸರ್ವಶಕ್ತಿ ಗೊತ್ತಾಗಲಿಕ್ಕೆ ಬೇಕೇ ಹೊರತು ನನ್ನ ಮೊಮ್ಮಗ ಮರಿಮೊಮ್ಮಗ ಬೇಕಂತ ಕೇಳೋದು ಕೊಟ್ಟಿಲ್ಲ ನಾನು, ನೀನು ಸರ್ವೋತ್ತಮ ಅಂತ ಪ್ರೂವ್ ಆಗಬೇಕು ಅದಕ್ಕೆ ಹೇಳ್ತೇನೆ ಅಂತ ಹೇಳ್ತಾರೆ. ಅದು ಭಾರಿ ದೊಡ್ಡದು. ಆ ಕಾನ್ಸೆಪ್ಟ್ ಇದ್ದಾಗ ಎಲ್ಲ ಫಲ ಏನಾಗ್ಬಿಡುತ್ತೆ, ಅದು ಪರಮಾತ್ಮನ ಪ್ರೀತಿಕರಾಗಿ. ಆದರೆ ತಮಗೆ ಅಂತ ಕೇಳಿದ ದೋಷ ಆಗುತ್ತೆ, ಅದಿರಬೇಕು. ಯಶಾಂ ಕಿಮುಶ್ಚಾದಿತರೇಣ ತೇಷಾಂ ಅಕಿಂಚ ನಾನಾಮಪಿ ಭಕ್ತಿ ಭಾಜಾಂ. ಆ ರಾಮಾವೃತ ಮಾಡೋ ಪುಸ್ತಕ ಶ್ಲೋಕಗಳು ಕೊಟ್ಟಿದೆ. ಇದರೆಲ್ಲ ಭಾರಿ ಭಕ್ತರು ತಮಾಷೆ ಕೇಳ್ಕೊತಾರೆ ದೇವ್ರನ್ನ, ಏನಂತ ಗೊತ್ತೇನು, ದೇವರೇ ನನ್ನ ಉದ್ಧಾರ ಮಾಡೋದು ನಾನು ಕೇಳೋದಿಲ್ಲ, ನನ್ನ ಉದ್ಧಾರ ನಿನಗೆ ಕೆಟ್ಟ ಹೆಸರು ಬರುತ್ತೆ ಅಂತ ಕೇಳ್ತಿದ್ದೇವೆ ಅಷ್ಟೇ. ಗೊತ್ತಾಯ್ತಾ, ನಿನಗೆ ಭಾರಿ ಕೆಟ್ಟ ಹೆಸರು ಬರುತ್ತಿದೆ, ನಿನ್ನ ಭಕ್ತರು ಹೀಗಿದ್ದಾರೆ, ನಿನಗೆ ಮರ್ಯಾದೆ ಹೋಗುತ್ತೆ ನೋಡು, ಈ ತಮಾಷೆ ಮಾಡಿ ಕೇಳ್ತಾರೆ. ಅದು ಭಾಳ ಇಂಪಾರ್ಟೆಂಟ್. ನಾವು ದೇವ್ರು ಏನು ಮಾಡಬೇಕಾಗ, ಕೊಡಲೇಬೇಕು, ಆ ರೀತಿ ಮಾಡಿಬಿಡ್ತಾರೆ. ನಮಗೆ ನಮಗೇನಿಲ್ಲ, ನಿನ್ನ ಹೆಸರು ಹೇಳ್ತೇವೆ ಅಷ್ಟೇ, ವಿಷ್ಣು ಭಕ್ತರು ಅವಳವರು ಹೀಗೆ ನೋಡಿರ್ಬೋದು ಅಷ್ಟೇ. ಅದಕ್ಕೆ ಆಗಬಾರದು ಅಂದ್ರೆ ಕೊಡಿರಾದ್ರು ಕೊಡು ಅಷ್ಟೇ. ಇದ್ಬಿತ್ತ ಅಲ್ಲಿ ಬಿದಿಂದಾ ಸ್ತುತಿ ಅಂತ ಹೇಳ್ತಾರೆ ಅವೆಲ್ಲ ಕೂಡ. ದೇವರಿಗೆ ಇರಬೇಕಿಲ್ಲ ಗೊತ್ತಾ, ವಿಚಾರ ಗೊತ್ತು, ದೇವರಿಗೆ ಕೆಟ್ಟ ಹೆಸರು ಪ್ರಶ್ನೆಯೂ ಇಲ್ಲ. ಭಕ್ತರು ಕೇಳೋದು ಅದಕ್ಕೆ ಕೇಳ್ತಾರೆ ಅಂತ ಬೇರೆ ಅಲ್ಲ, ಕೆಲದಿರ್ತಾರೆ ಎಲ್ಲ ಹಾಕಿರ್ತಾರೆ, ಬಿಟ್ಬಿಡ್ತಾರೆ ಅಷ್ಟು ಬಿಟ್ಬಿಡ್ತಾರೆ. ಯಾಕೆ ಪ್ರಸಾದ ಬೇಡ ಅನ್ಬಾರ್ದು ಅಷ್ಟೇ, ಬಟ್ಟೆ ತಿನ್ನಕ್ಕಾಗೋದಿಲ್ಲ, ಚೆಲ್ಲಿಬಿಟ್ರೆ ಪ್ರಸಾದ ಚೆಲ್ಲಿದಾಗ ಆಗ್ತದೆ, ಸುಮ್ಮನೆ ಬಿಟ್ಟುಬಿಟ್ಟು ಬಾಯಿ ಇಟ್ಕೊಂಡು ಮಾಡಿಬಿಡ್ತಾರೆ ಆ ಥರ. ಅದು ಒಟ್ಟು ಅವ್ರಿಗೆ ಬೇಕಂತ ತೊಗೊಂಡಿದ್ದಲ್ಲ, ಯಾತಕ್ಕೆ ತೊಗೊಂಡಿದ್ದು, ಪ್ರಸಾದ ಅಂತ ತೊಗೊಂಡಿದ್ದಷ್ಟೇ. ಅದಕ್ಕೆ ಹೇಳ್ತಾರೆ, ದೇವರು ಏನೇ ಭಕ್ತರಿಗೆ ಕೊಟ್ಟರು ಭಕ್ತಿ ಅದು ಸ್ವೀಕಾರ ಮಾಡ್ತಾರಂತೆ, ಪ್ರಸಾದ ಅಂತ ಸ್ವೀಕಾರ ಮಾಡ್ತಾರೆ ಹೊರತು ಬೇಕು ಅಂತ ಸ್ವೀಕಾರ ಮಾಡೋದಿಲ್ಲ. ಅರ್ಥ ಆಯ್ತಾ? ಆ ಭಾವನೆ ಭಾಳ ಇರಬೇಕು. ಅದು ಊಟಕ್ಕೆ ಬೇಡ ಅಂತಾರೆ, ಕಲ್ಪಡ ಊಟ ಹಾಕಿ ಊಟ ಮಾಡ್ಕೊಂಡು ಹೋಗ್ಬಿಡಿ. ಯಾರೋ ಹೇಳ್ತಾರೆ, ಈ ಮನುಷ್ಯ ಊಟ ಮಾಡೋದು ಸಾಕಾಗಿರುತ್ತೆ ನನಗೆ, ಊಟ ಮಾಡಿ ಬೈತಾರೆ, ಎಷ್ಟು ಹೇಳಿದ್ರು ಕೇಳಲಿಲ್ಲ, ಕೊನೆ ನಿರ್ವಾಹ ಇಲ್ಲ ಅಂತ ಹೇಳಿ ಊಟ ಮಾಡಿದ್ರು. ಅಷ್ಟು ಊಟ ಮಾಡಿದ್ದು ಕೂಡ ಕಾರಣ ಏನಾಯ್ತು, ಇವ್ರು ಒತ್ತಾಯ ಮಾಡಿದ್ದೆ ಹೊರತು ಬೇಕಂತ ಊಟ ಮಾಡಿದ್ದಲ್ಲ. ಅವಾಗೇನಾಯ್ತು ಇವರಿಗೆ, ಒಂಥರ ಪ್ರೀತಿ ಜಾಸ್ತಿ ಆಯ್ತು, ನಮ್ಮ ಮೇಲೆ ಪ್ರೀತಿಯಿಂದ ತೊಗೊಂಡಿದ್ದೆ ಹೊರತು ಬೇಕಂತ ತೊಗೊಂಡಿಲ್ಲ. ಅದು ಇಂಪಾರ್ಟೆಂಟ್. ಕೆಲವರಂತೂ ನಮಗಾಗ್ತೀರಾ ನಮಗಾಗ್ತೀರಾ ಅಂತ ಕೂತ್ಬಿಟ್ಟಿರ್ತಾರಲ್ಲ, ಅಸಹ್ಯ ಬಂದ್ಬಿಡುತ್ತೆ, ತಿದ್ಕೊಂಡು ಹೋಗಿ ಏನು ಮಾಡ್ತಾರೆ, ತಿದ್ಕೊಂಡು ಹೋಗಿ ಅಂದ್ಬಿಡ್ತಾರೆ. ಆ ರೀತಿ ಆಗ್ಬಾರ್ದು. ಯಶಾಂ ಕಿಮು ಸ್ಯಾದ್ ಇತರೇಣ ತೇಷಾಂ ಅಕಿಂಚ ನಾನಾಮಪಿ ಭಕ್ತಿ ಭಾಜಾಂ. ಅಕಿಂಚಂದರು ಅದು ಭಕ್ತಿ ಒಂದೇ ಆಸ್ತಿ ಅವರಿಗೆ. ಯಶಾಂ ಅನಂತ ಗುಣಾತ್ ಸರ್ವೋತ್ತಮಾತ್ ಸ್ವರ್ಗಾಪವರ್ಗ ಸ್ವಾಮಿನಃ ಮತ್ತೋಪಿ ಕಿಂಚಿದಪಿ ಪ್ರಾರ್ಥನೀಯಂ ನಾಸ್ತಿ. ನನ್ನ ಹತ್ರ ಕೇಳೋದು ಬರದೇ ಇಲ್ಲ ಅವರು. ತೇಷಾಂ ನಿಷ್ಕಿಂಚನ ನಮ್ಮ ಈ ಭಕ್ತಿ ಭಾಜಾಂ ಭಕ್ತಿಮೇವ ಇಚ್ಛತಾಂ ಇತರೇಣ ಪುರುಷೇಣ ದೇಯಂ ಕಿಂ ವಿದ್ಯೇತ ಇತಿ. ಅಂದಮೇಲೆ ಸಾಕ್ಷಾತ್ ಲಕ್ಷ್ಮೀಪತಿ ಸರ್ವೋತ್ತಮ ಅನಂತಾನಂತ ಕಲ್ಯಾಣ ಗುಣಗಳ ಪರಿಪೂರ್ಣ ಅನಂತ ಸ್ವತ್ತಿನ ಸ್ವಾಮಿ ಸ್ವರ್ಗ ಅಪವರ್ಗ ಅಧಿಪತಿ ನನ್ನತ್ರ ಏನು ಕೇಳದಿರೋ ಜನಗಳು ಹುಡುಗರನ್ನು ಕೇಳೋದಿಲ್ಲ, ಆದ್ರಿಂದ ಅವ್ರಿಗೆ ಕೊಡ್ಲಕ್ಕೆ ಹೋಗಬೇಡಿ. ಯೈ ದಮನು ಶೃಣೋತಿ ಶ್ರಾವಯೇದ್ವಾ ಮುರಾರೇಹೇ ಚರಿತಂ ಅಮೃತ ಕೀರ್ತೇಹೇ ವರ್ಣಿತಂ ವ್ಯಾಸಪುತ್ರೈ ಜಗದಹಿತಲಂ ತದ್ಭಕ್ತ ಕರ್ಣಾವತಂಸಂ ಭಗವತಿ ಕೃತಚಿತ್ತೋ ಯಾತಿ ತತ್ಕ್ಷೇಮಧಾಮ. ಕೊನೆಗೆ ಹೇಳ್ತಾ ಇದ್ದಾರೆ ಕೃಷ್ಣನ ಕಥೆಯಲ್ಲಿ ಹೇಳಿದ ಮೇಲೆ, ಯಹ ಇದಂ ಅನುಶೃಣೋತಿ ಶ್ರಾವಯೇದ್ವಾ, ಯಾರಿದನ್ನು ಅನುಶೃಣೋತಿ ಪರಿಶೃಣೋತಿ ಯಾರು ಅನುಶೃಣೋತಿ ಮತ್ತೆ ಮತ್ತೆ ಕೇಳ್ತಾನು. ಆವೃತ್ತಿ ಅಸಕೃತ ಉಪದೇಶ ಆತ್ವ, ದೇವ್ರ ಕಥೆ ಮತ್ತೆ ಮತ್ತೆ ಕೇಳಿದ್ರೆ ಏನರ್ಥ? ಅವನು ಎಂಜಾಯ್ ಮಾಡ್ತಿದ್ದಾನೆ ಅಂತ ಅರ್ಥ. ಮತ್ತೆ ಮತ್ತೆ ಕೇಳಿದ್ರೆ ಎಂಜಾಯ್ ಮಾಡ್ತೀವಿ, ಇನ್ನೊಂದ್ಸರಿ ಹಾಕಿ ಅಂದ್ರೆ ಏನರ್ಥ? ಚೆನ್ನಾಗಿದೆ ಅಂತ, ಸಾಕು ಸಾಕು ಅಂದ್ರೆ ಚೆನ್ನಾಗಿಲ್ಲ ಅಂತ ಅರ್ಥ. ಎಂಜಾಯ್ ಮಾಡ್ಬೇಕಾದ್ರೆ ಇನ್ನೊಮ್ಮೆ ಕೇಳೋದು ಮುಖ ಆಗುತ್ತೆ. ಏಯ್ ಇದಂ ಅನುಶೃಣೋತಿ ಶ್ರಾವಯೇದ್ವಾ, ಅಥವಾ ಇನ್ನೊಬ್ಬನ ಅನುಶ್ರಾವ ಸೇರಿಸ್ಕೋಬೇಕಾಗ. ಯಾರು ಮತ್ತೆ ಮತ್ತೆ ತಾನು ದೊಡ್ಡವರಿಂದ ಕೇಳ್ತಾನೋ, ಇನ್ನೊಬ್ಬರಿಗೆ ಮತ್ತೆ ಮತ್ತೆ ತಾನು ಹೇಳ್ತಾನೋ. ಮುರಾರೇಹೇ ಚರಿತಂ, ಯಾರ ಕಥೆ ಇದಿಷ್ಟು? ಭಗವಂತನ ಕಥೆ, ಮುರಾರಿಯ ಚರಿತ್ರೆ ಇದು. ಅಮೃತ ಕೀರ್ತೇಹಿ, ಅಮೃತ ಕೀರ್ತಿ ಪರಮಾತ್ಮ. ಅಮೃತ ಕೀರ್ತಿ ಅಂದ್ರೇನು? ಎಂದೋ ಅವನ ಕೀರ್ತಿ ಕಡಿಮೆ ಆಗೋದೇ ಅಮೃತ ಕೀರ್ತಿ ಅಲ್ಲ, ಅಮೃತ ಕೀರ್ತಿ. ಇನ್ನೊಂದರ್ಥ ಅಮೃತ ಅಂದ್ರೆ ಮೋಕ್ಷ, ಮೋಕ್ಷ ತಂದು ಕೊಡ್ತಕ್ಕಂಥ ಕೀರ್ತಿ ಪರಮಾತ್ಮನು. ಅಂತ ಪರಮಾತ್ಮನ ಕೇಳಬೇಕು. ಯಾರೋ ಬರೆದಿದ್ದಲ್ಲ ಇದು. ವ್ಯಾಸಪುತ್ರೈಹಿ ವರ್ಣಿತಂ, ಸಾಕ್ಷಾತ್ ವ್ಯಾಸಪುತ್ರರು ಅಂದ್ರೆ ಯಾರು? ಶುಕಮುನಿಗಳಿಂದ ಹೇಳಲ್ಪಟ್ಟಿರ್ತಕ್ಕಂಥದ್ದು. ಜಗದ್ ಅಘಭಿತ ಅಲಂ, ಜಗತ್ ಅಘ ಭೀತ ಅಲಂ, ಜಗದ್ ಅಘಭಿತ್, ಜಗತ್ತು ಅಂದ್ರೆ ಲೋಕ, ಅಘ ಅಂದ್ರೆ ಪಾಪ, ಭಿತ್ ಅಂದ್ರೆ ಪರಿಹಾರ. ಲೋಕಪಾವನವಾದ ಗ್ರಂಥ ಇದು. ಒಬ್ಬಿಬ್ಬರನ್ನ ಪಾನ ಮಾಡೋದಲ್ಲ, ಒಂದು ಹಂಡೆ ಇದ್ರೆ ಎಷ್ಟೇ ಸಾಕಾಗುತ್ತೆ? ಕೆಲವು ದೊಡ್ಡ ಒಂದೊಬ್ಬರಿಗೆ ಸಾಕಾಗಲ್ಲ, ಕೆಲವರಿಗೆಲ್ಲ ಬಾರಿ ಮಾಡೋರಿಗೆ. ಆದರೆ ಸರೋವರ ನೀರಾಗಿಬಿಟ್ರೆ, ತುಂಬ ನದಿ ನೀರಾದರೆ, ಸಮುದ್ರ ನೀರಾದ ನಿಶ್ಚಿಂತೆ. ಎಷ್ಟು ಇದೆ, ಎಷ್ಟು ಜನ ಬೇಕಾದ್ರೂ ಕೂಡ ಇದರಲ್ಲಿ ಸ್ನಾನ ಮಾಡಿ ಪಾಪ ಕಳ್ಕೊಂಡ್ಬಿಡ್ಬೋದು. ತದ್ಭಕ್ತ ಕರುಣಾವತಂಸಂ, ಭಗವದ್ಭಕ್ತರ ಕರಣಕ್ಕೆ ಅವತಂಸ ಅಂದರೆ ಆಭರಣ, ಅವತ್ತು ಆಭರಣ. ಭಕ್ತರ ಕವಿಗೆ ಆಭರಣ ಅಂದರೆ ಯಾವುದು? ಭಕ್ತ ಆಭರಣ ಅಂದರೆ ಭಾಗವತ ಕೇಳೋದೇನೆ. ಅದಕ್ಕೆ ನಮ್ಮ ಪದ್ಧತಿ ಇದೆ. ತುಳಸಿ ಇಟ್ಕೋಬೇಕು, ತೀರ್ಥ ತಗೊಂಡು ಏನು ಮಾಡ್ತಾರೆ ಕೊನೆಗೆ? ತುಳಸಿ, ತುಳಸಿ ಅಂದರೆ ಏನು ಗೊತ್ತೇನು? ತುಳಸಿ ಅಂದರೆ ಭಗವತ್ ಕಥಾ ಅಂತ ಅರ್ಥ. ಹರಿಕಥಾ ಅಂಶದಲ್ಲಿ ಬರೀತಾರೆ, ಶಾಸ್ತ್ರಾಲಾಪನವೇ ಶ್ರೀ ತುಳಸಿ, ಶಾಸ್ತ್ರಾಲಾಪನವೇ ಶ್ರೀ ತುಳಸಿ ಅಂದರೆ ಯಾವಾಗಲೂ ಹರಿಕಥೆ ನಮ್ಮ ಕಿವಿಗೆ ಬೀಳಲಿ ಅಂತ ಅರ್ಥ. ಅದಕ್ಕೆ ಅದು ತುಳಸಿ ಇಟ್ಕೊಂಡ್ಬಿಟ್ರೆ ಒಂದು ಹರಿಕತೆ ಕೇಳುತ್ತಾ, ನಾ ಕೇಳ ಬೇರೆ ಕೇಳೋದಿಲ್ಲ, ಅದೊಂದೇ ಕೇಳ್ತೇವೆ ಅಂತ ಅರ್ಥ. ತುಳಸಿ ಇಟ್ಕೊಳ್ಳೋದು ಹೋಗಿ ಏನು ಬಂತು, ಈಗ ಇಯರ್ಫೋನ್ ಇಟ್ಕೊಳ್ಳೋ ಪ್ರಸಂಗ ಬಂತ. ಇನ್ನೊಬ್ಬರಿಗೆ ಗೊತ್ತಾಗದೆ ತಾವಷ್ಟೇ ಎಂಜಾಯ್ ಮಾಡೋ ರೀತಿಯಲ್ಲಿ ತುಳಸಿ ಇಟ್ಕೋಬೇಕು ಅವ್ರು, ಬೇರೆ ಅಲ್ಲ. ಶಾಸ್ತ್ರಾಲಾಪನವೇ ಶ್ರೀ ತುಳಸಿ, ಹರಿಕಥಾಮೃತ ಸಾರ ಅವಳು ಒಳ್ಳೆ ಬ್ಯೂಟಿಫುಲ್ ಆಗಿ ಹೇಳಿರೋ ಮಾತು. ಸೊ ತುಳಸಿಗೆ ಯಾತು ಶ್ರೇಷ್ಠ ಅಂದರೆ, ಎಲ್ಲ ಪೂಜೆಗಳ ಸಾಧನ ಇದ್ದು ತುಳಸಿ ಇಲ್ಲದೆ ಹೋದರೆ ದೇವರು ಸ್ವೀಕಾರ ಮಾಡೋದಿಲ್ಲ. ಅವ್ರಿಗೆ ಅರ್ಥ ಏನು ಅಂದರೆ, ತುಳಸಿ ಇದು ಕೂಡ ಶಾಸ್ತ್ರಾಪನ ಆದ್ದರಿಂದ, ಶಾಸ್ತ್ರ ಅವಲೋಕನ ಆದ್ದರಿಂದ, ಎಷ್ಟೇ ನಾವು ದೇವರಿಗೆ ಆ ಸೇವೆ ಮಾಡಿದರೂ ಕೂಡ ಜ್ಞಾನ ಕಾರ್ಯ ಮಾಡದೆ ಹೋದರೆ ದೇವರು ಸ್ವೀಕಾರ ಮಾಡೋದಿಲ್ಲ ಅಂತ. ತುಳಸಿ ಇಲ್ಲದ ಪೂಜೆ ಅಂದರೂ ಒಂದೇ, ಶಾಸ್ತ್ರಾಧ್ಯಯನವಿಲ್ಲದ ಸಾಧನೆ ಅಂದರೂ ಒಂದೇ. ಅದಕ್ಕೆ ಯಾವಾಗಲೂ ತುಳಸಿ ಇದ್ದೇ ಪೂಜೆ, ಶಾಸ್ತ್ರಾಧ್ಯಯನ ಇಟ್ಕೊಂಡೇ ಸ್ನಾನ ಇದು ಮಾಡಬೇಕು, ಸಾಧನೆ ಮಾಡಬೇಕು. ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿ ಸಮಾಪ್ಯತೆ ತದ್ಭಕ್ತ ಕರುಣಾವತಂಸಂ ಭಗವತಿ ಕೃತಚಿತ್ತೋ ಯಾತಿ ತತ್ಕ್ಷೇಮ ಧ್ಯಾಮ. ಇದು ಕೇಳಿದ್ರೆ ಏನಾಗ್ತಾನೆ ಅಂದರೆ, ಭಗವತಿ ಕೃತಚಿತ್ತ, ದೇವರಲ್ಲೇ ಮನಸ್ಸು ದೀಪ ಇನ್ವಾಲ್ವ್ ಆಗಿಬಿಡುತ್ತೆ. ಪರಿಣಾಮ ಏನು ಅಂದರೆ, ತತ್ ಕ್ಷೇಮಧಾಮ ಯಾತಿ, ಕ್ಷೇಮಧಾಮ, ಕ್ಷೇಮ ಇರೋದೇ ಅಂದರೆ ವೈಕುಂಠ ಒಂದೇ. ಯಾಕೆ? ಅನಾವೃತ್ತಿ ಶಬ್ದ, ಅನಾವೃತ್ತಿ ಶಬ್ದ. ಸೊ ಬ್ರಹ್ಮಜ್ಞಾನದಿಂದ ಏನಾಯಿತು ಅಂತಾಗ ಮೋಕ್ಷ ಆಗುತ್ತೆ ಅಂತ ಹೇಳ್ತಾರೆ. ಆ ನಾಳೆಗೆ ಇದು ಮುಗಿದೋಗುತ್ತೆ ಪೂರ್ತಿಯಾಗಿ. ಏಕಾದಶಿ ನಾಳೆ ಒಳ್ಳೆ ದಿವಸ, ಇದು ಮುಗಿಸ್ಬೇಡ. ಭಾಗವತ ಸಾರಾವತಾರ ನಾಳೆಗೆ ಮುಗ್ತಾಯ ಎಲ್ಲ ಒಂದೇ ಕಳೀತಾ ನಿರ್ತಾರೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನಾ ಪ್ರಿಯತಾಂ ಕಮಲಾ.